ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಕಳೆದ ವಾರ ವಿವಿಧ ಸಂಶೋಧನಾ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಪ್ರಬಂಧಗಳಲ್ಲಿ ಕೆಲವು ಆಯ್ದವುಗಳ ಸಾರಾಂಶವನ್ನು ನಿಮಗೆ ತಂದಿದ್ದೇವೆ. ಸಂಚಿಕೆ 52, ಸೆಪ್ಟೆಂಬರ್ 2, 2018. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಪರಜೀವಿಯ ಮೇಲೊಂದು ಪರಜೀವಿ, ಸಂವಿಧಾನದ ರಕ್ಷಣೆ, ಸುಗಂಧಿತ ಬ್ಯಾಂಡೇಜು, ತುಂತುರು ಸುದ್ದಿಗಳು ಹಾಗೂ ಅಜೋಯಿನ್ ಸಂಶ್ಲೇಷಣೆ. ಪರಜೀವಿಯ ಮೇಲೊಂದು ಪರಜೀವಿ. ಈ ಜಗತ್ತಿನಲ್ಲಿ ಸಂಬಂಧ ಎನ್ನುವುದು ಬಲು ವಿಚಿತ್ರವಾದ ಸಂಗತಿ. ಎಂದರೆ ನೀವು ಬಹುಶಃ ವೇದಾಂತಿ ಎಂದು ಹೆಸರಿಸಿ ಬಿಡುತ್ತೀರಿ. ಹಾಗಲ್ಲ, ಜೀವಿ ಜಗತ್ತಿನಲ್ಲಿ ವಿವಿಧ ಜೀವಿಗಳ ನಡುವೆ ಬಲು ವಿಚಿತ್ರವಾದ ಬೆರಗುಗೊಳಿಸುವ ಸಂಬಂಧಗಳನ್ನ ನಾವು ಕಾಣಬಹುದು. ಅದರಲ್ಲೂ ಗಿಡ ಹಾಗೂ ಪ್ರಾಣಿಗಳ ನಡುವಣ ಸಂಬಂಧ ಸ್ವಲ್ಪ ವಿಚಿತ್ರವೇ. ಚಿಟ್ಟೆಗಳನ್ನೇ ತೆಗೆದುಕೊಳ್ಳಿ. ಹುಳುವಾಗಿದ್ದಾಗ ಇವು ಗಿಡಗಳನ್ನು ತಿಂದು ಹಾಳುಗೆಡವುತ್ತವೆ. ಆದರೆ ಚಿಟ್ಟೆಗಳಾದ ಮೇಲೆ ಅದೇ ಗಿಡಗಳ ಹೂಗಳಿಗೆ ಪರಾಗ ಮುಟ್ಟಿಸಿ ಅವು ಸಂತಾನಾಭಿವೃದ್ಧಿ ಮಾಡುವಂತೆ ಮಾಡುತ್ತವೆ. ಇನ್ನೂ ಕೆಲವು ಕೀಟಗಳಿವೆ, ನೋಡಲು ಇವು ಗಿಡಗಳಿಗೆ ತೊಂದರೆ ಕೊಟ್ಟಿವೆಯೇನೋ ಎನ್ನುವಂತಿರುತ್ತದೆ. ಆದರೆ ವಾಸ್ತವದಲ್ಲಿ ಗಿಡ ಹಾಗೂ ಕೀಟಗಳೆರಡೂ ಜೊತೆ ಜೊತೆಯಾಗಿ ಸಹಬಾಳ್ವೆಯನ್ನೂ ನಡೆಸುತ್ತಿರುತ್ತವೆಯಂತೆ. ಇಂತಹ ಸಂಬಂಧಗಳಲ್ಲಿ ಮೂರನೆಯ ಒಂದು ಜೀವಿ ಮೂಗು ತೋರಿಸಿದರೆ ಏನಾದೀತು? ಈ ಮೂವರಲ್ಲಿ ಯಾರಿಗೆ ಲಾಭವಾಗಬಹುದು? ಉದಾಹರಣೆಗೆ, ಜೊತೆಯಾಗಿ ಬದುಕುತ್ತಿರುವ ಸಸ್ಯ ಹಾಗೂ ಕೀಟದ ನಡುವೆ ಮತ್ತೊಂದು ಸಸ್ಯ ಬಂದರೆ ಏನಾಗುತ್ತದೆ? ಸಸ್ಯದ ಬದಲು ಕೀಟ ಬಂದರೆ? ಈ ಬಗೆಯ ಸ್ವಾರಸ್ಯಕರ ಪ್ರಶ್ನೆಗಳನ್ನು ವಿಜ್ಞಾನಿಗಳು ಆಗಾಗ ಕೇಳುತ್ತಲೇ ಇರುತ್ತಾರೆ. ಹಾಗೂ ಇದೀಗ ಅಂತಹದೊಂದು ವಿಚಿತ್ರ ಸಂಬಂಧವೊಂದರ ಕಥೆಯನ್ನು ಕರೆಂಟ್ ಬಯಾಲಜಿ ಪತ್ರಿಕೆ ಪ್ರಕಟಿಸಿದೆ. ಗಿಡಗಳೊಳಗೆ ಮನೆ ಮಾಡಿಕೊಂಡು ಅವುಗಳಲ್ಲಿ ದೊಡ್ಡ ಗಂಟುಗಳನ್ನುಂಟು ಮಾಡುವ ಕೀಟಗಳು ಪರಜೀವಿಯಾಗಿ ಅದೇ ಗಿಡವನ್ನು ಆಕ್ರಮಿಸುವ ಮತ್ತೊಂದು ಗಿಡದಿಂದಾಗಿ ತುಸು ಬಲಹೀನವಾಗುತ್ತವಂತೆ. ಹೀಗೆ ಪರಜೀವಿ ಸಸ್ಯವೊಂದು ಪರಜೀವಿ ಕೀಟವೊಂದನ್ನು ನಿಶೇಷಗೊಳಿಸುತ್ತದೆ ಎನ್ನುತ್ತಾರೆ ಹ್ಯೂಸ್ಟನ್ನಲ್ಲಿರುವ ರೈಸ್ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿ ಸ್ಕಾಟ್ ಪಿ ಈಗನ್ ಮತ್ತು ಅವರ ಸಂಗಡಿಗರು. ಅಮೆರಿಕೆಯ ಫ್ಲಾರಿಡಾ ರಾಜ್ಯದಲ್ಲಿ ಕ್ವಿರ್ಕಸ್ ಜರ್ಮಿನೇಟಾ ಎನ್ನುವ ಒಂದು ಓಕ್ ಮರ ಬೆಳೆಯುತ್ತದೆ. ಮಾವಿನ ಮರದಲ್ಲಿ ಬದನಿಕೆಯ ಬಳ್ಳಿ ತಗುಲಿಕೊಳ್ಳುವ ಹಾಗೆ ಈ ಮರಕ್ಕೂ ಒಂದು ಪರಜೀವಿ ಸಸ್ಯದ ಕಂಟಕ ಇದೆ. ಲವ್ ವೈನ್ ಅಥವಾ ಕ್ಯಾಸಿತಾ ಫಿಲಿಫಾರ್ಮಿಸ್ ಎನ್ನುವ ಈ ಪರಜೀವಿ ಓಕ್ ಮರದೊಳಗೆ ತನ್ನ ಬೇರನ್ನು ನೆಟ್ಟು ಅದರ ನಾಳಗಳಲ್ಲಿ ಹರಿಯುವ ರಸವನ್ನು ಹೀರಿ ಬದುಕುತ್ತದೆ. ಈ ಮರಕ್ಕೆ ಬಂದೊದಗುವ ಕಂಟಕ ಇದೊಂದೇ ಅಲ್ಲ, ಇನ್ನೂ ಹಲವು ಜೀವಿಗಳು ಓಕ್ ಮರವನ್ನು ಕಾಡುತ್ತದೆ. ಬೆಲೊನೋನಿಮಾ ಟ್ರೀಟೆ ಎನ್ನುವ ಕಣಜ ಇವುಗಳಲ್ಲೊಂದು. ಇದೊಂದು ಗಾಲ್ ಕಣಜ, ಅರ್ಥಾತ್ ಇದು ಸೋಂಕಿತ ಗಿಡದಲ್ಲಿ ಗಂಟು ಬೆಳೆಯುತ್ತದೆ. ಆ ಗಂಟಿನೊಳಗೆ ಇದು ಸುರಕ್ಷಿತವಾಗಿ ನೆಲೆಯಾಗುತ್ತದೆ. ಸಸ್ಯದ ಮೆದುಭಾಗಗಳನ್ನು ಇದರ ಲಾರ್ವಾಗಳು ತಿಂದು ಬೆಳೆಯುತ್ತವೆ. ಇದು ಇಂತಹ ಗಾಲ್ ಪರಜೀವಿ ಕೀಟಗಳ ಜೀವನದ ಪರಿ. ಇಂತಹ ಪರಜೀವಿ ಸಸ್ಯ ಹಾಗೂ ಪರಜೀವಿ ಕೀಟಗಳಿದ್ದಾಗ ಯಾರ ಕೈ ಮೇಲಾಗಬಹುದು? ಈ ಸ್ವಾರಸ್ಯಕರ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಈಗನ್ ಮತ್ತು ಸಂಗಡಿಗರು ಹೀಗೆ ಬೆಳೆದ 2500 ಮರಗಳನ್ನು ತಡಕಿದ್ದಾರೆ. ಕಣಜದ ಗಂಟುಗಳ ಜೊತೆಗೆ ಎಲ್ಲೆಲ್ಲಿ ಕ್ಯಾಸಿತಾ ಫಿಲಿಫಾರ್ಮಿಸ್ ಬೆಳೆದಿದೆ ಎಂದು ಗಮನಿಸಿದ್ದಾರೆ. ಈ ಲವ್ ವೈನ್ ತನ್ನ ಬೇರುಗಳನ್ನು ಕಣಜದ ಗಂಟುಗಳೊಳಗೆ ಇಳಿಸಿರುವುದನ್ನು ಗಮನಿಸಿದ್ದಾರೆ. ಇದು ಆಕಸ್ಮಿಕವೋ ಅಥವಾ ಕೀಟವಿರುವ ದೆಸೆಯಿಂದಲೋ ಎಂದು ಪರೀಕ್ಷಿಸಲು ಬೆಲನೋನಿಮಾ ಟ್ರೀಟೆಯ ಗಂಟುಗಳು ಹಾಗೂ ಇದೇ ರೀತಿಯಲ್ಲಿ ಇತರ ಗಂಟುಗಳು ಇರುವ ಕಡೆಯಲ್ಲಿ ಎಷ್ಟೆಷ್ಟು ಈ ಪರಜೀವಿ ಸಸ್ಯದ ಬೇರುಗಳು ಹೊಕ್ಕಿವೆ ಎಂದು ಲೆಕ್ಕ ಹಾಕಿದ್ದಾರೆ. ಇವನ್ನು ಗಣಿಸಿದಾಗ ಎಲ್ಲೆಲ್ಲಿ ಕಣಜವಿತ್ತೋ ಅಲ್ಲೆಲ್ಲ ಸಾಮಾನ್ಯವಾಗಿ ಈ ಬಳ್ಳಿಯೂ ಬೆಳೆದಿತ್ತಂತೆ. ಇದು ಕಾಕತಾಳೀಯವೋ ಅಥವಾ ಇದರಿಂದ ಇಬ್ಬರಲ್ಲಿ ಯಾರಿಗಾದರೂ ಹಾನಿಯಾಗುತ್ತಿರಬಹುದೋ ಎಂದು ಸಂದೇಹಗೊಂಡ ಈಗನ್ ತಂಡ ಲವ್ ವೈನ್ ತಳಗಿಕೊಂಡಂತಹ ಗಂಟುಗಳಲ್ಲಿ ಕೆಲವನ್ನು ಕತ್ತರಿಸಿ ಒಳಗಿನ ಚಿತ್ರವನ್ನು ಗಮನಿಸಿದ್ದಾರೆ. ಇಂತಹ ಗಂಟುಗಳಲ್ಲಿ ಕಣಜಗಳ ಶವಗಳಿವೆಯೇ ಎಂದು ಪರೀಕ್ಷಿಸಿದ್ದಾರೆ. ಲವ್ ವೈನ್ ಕಾಟವಿಲ್ಲದಂತಹ ಓಕ್ ಮರಗಳಲ್ಲಿ ಇರುವ ಗಂಟುಗಳಿಗೆ ಹೋಲಿಸಿದಲ್ಲಿ ಲವ್ ವೈನ್ ತಾಕಿದ ಗಂಟುಗಳಲ್ಲಿ ಇದ್ದ ಶವಗಳ ಸಂಖ್ಯೆ ತುಸು ಹೆಚ್ಚು. ಬಹುಶಃ ಈ ಬಳ್ಳಿ ಒಳನುಗ್ಗಿ ಸೆಳೆದು ಕಣಜಗಳು ಗಂಟಿನಿಂದ ಹೊರಹೋಗದಂತೆ ಬಂದಿಯಾಗಿಸಿರಬೇಕು, ಅವು ಉಸಿರುಗಟ್ಟಿ ಸತ್ತಿರಬಹುದು ಎಂದು ಇವರು ತರ್ಕಿಸಿದ್ದಾರೆ. ಅಷ್ಟೇ ಅಲ್ಲ, ಇದು ನಿಜವೋ ಸುಳ್ಳೋ ಎಂದು ಖಚಿತಪಡಿಸಿಕೊಳ್ಳಲು ಈ ಬಳ್ಳಿ ತಾಕುವ ಮತ್ತೊಂದು ಕಣಜದ ಗಂಟನ್ನು ಪರಿಶೀಲಿಸಿದ್ದಾರೆ. ಕ್ಯಾಲಿರೈಟಿಸ್ ಕ್ವೆರ್ಕಸ್ ಬಟಾಟಾಯಿಡಿಸ್ ಎನ್ನುವ ಈ ಕಣಜ ತುಸು ಅಪರೂಪದ ಪರಜೀವಿ, ಹೀಗಾಗಿ ಇದರಲ್ಲಿ ಬಳ್ಳಿ ತಳುಕಿಕೊಳ್ಳುವ ಸಾಧ್ಯತೆಗಳು ಕಡಿಮೆ. ಹಾಗಿದ್ದು ಬಳ್ಳಿ ಹಾಗೂ ಕಣಜದ ಗಂಟು ಎರಡೂ ಇರುವ ಮರಗಳಲ್ಲಿ ಬಳ್ಳಿಯ ಬೇರುಗಳು ಗಂಟುಗಳನ್ನೇ ಆತುಕೊಳ್ಳುವುದು ಸಾಮಾನ್ಯವಾಗಿತ್ತು. ಇಲ್ಲಿಯೂ ಬೇರು ಹೊಕ್ಕು ಗಂಟುಗಳಲ್ಲಿ ಕಣಜದ ಶವಗಳು ಹೆಚ್ಚಿದ್ದವು ಎಂದು ಈಗನ್ ತಂಡ ಗಮನಿಸಿದೆ. ಅರ್ಥಾತ್ ಓಡಲು, ಹಾರಲು, ಕಡಿಯಲು, ತಿನ್ನಲು ಸಾಮರ್ಥ್ಯವಿಲ್ಲದ ಈ ಬಳ್ಳಿ ಹೀಗೂ ಕಣಜಗಳನ್ನು ಬೆಳೆಯದಂತೆ ಮಾಡಬಲ್ಲದು ಎನ್ನುವುದು ವಿಚಿತ್ರವೇ ಸರಿ. ಇದುವರೆಗೂ ಸಸ್ಯಗಳು ಹಾಗೂ ಕೀಟಗಳಲ್ಲಿನ ಇಂತಹ ವಿಚಿತ್ರ ಸಂಬಂಧವನ್ನು ವಿಜ್ಞಾನಿಗಳು ಕಂಡಿರಲಿಲ್ಲ ಎನ್ನುತ್ತಾರೆ ಈಗನ್. ಎತ್ತಣ ಕಣಜ, ಎತ್ತಣ ಬದನಿಕೆ ಎನ್ನೋಣವೇ. ಚುಟುಕು ಚುರುಮುರಿ. ಸಂವಿಧಾನದ ರಕ್ಷಣೆ. ಇತ್ತೀಚೆಗೆ ಸಂವಿಧಾನದ ರಕ್ಷಣೆಯಾಗಬೇಕು, ಪ್ರಜಾಸತ್ತೆಯನ್ನು ಉಳಿಸಿ ಅಂತೆಲ್ಲ ಗುಲ್ಲು ಹಬ್ಬುವುದನ್ನು ನೀವು ಕೇಳಿರಬೇಕು. ಯಾವ ಯಾವುದೋ ಕಾರಣಕ್ಕೆ ಸಂವಿಧಾನದ ಪ್ರತಿಗಳನ್ನು ಸುಟ್ಟು ಹಾಕಿ ಪ್ರಚಾರ ಪಡೆದವರ ಬಗ್ಗೆಯೂ ಅಲ್ಲಲ್ಲಿ ಓದಿರುತ್ತೀರಿ. ನಾನಿಲ್ಲಿ ಹೇಳುತ್ತಿರುವುದು ಆ ಬಗ್ಗೆ ಅಲ್ಲ. ನಮ್ಮ ಅಂದರೆ ಭಾರತದ ಸಂವಿಧಾನದ ಮೂಲ ಪ್ರತಿಯನ್ನು ಸಂರಕ್ಷಿಸುವ ಬಗ್ಗೆ. 1947 ಆಗಸ್ಟ್ 15 ಬ್ರಿಟಿಷರು ನಮ್ಮ ದೇಶದ ಆಡಳಿತವನ್ನು ನಮ್ಮ ಕೈಗೆ ಒಪ್ಪಿಸಿ ಹೋಗಿದ್ದು ಈಗ ಚರಿತ್ರೆ. ತದನಂತರ ನಮ್ಮ ದೇಶ ಹೇಗಿರಬೇಕು, ಆಡಳಿತ ಹೇಗೆ ನಡೆಯಬೇಕು, ಪ್ರಜೆಗಳೆಂದರೆ ಯಾರು, ಅವರಿಗಿರುವ ಸ್ವಾತಂತ್ರ್ಯಗಳೇನು ಇತ್ಯಾದಿ ಹಲವು ವಿಷಯಗಳ ಬಗ್ಗೆ ಮುಂದಾಲೋಚಿಸಿ ನಮ್ಮ ಸಂವಿಧಾನವನ್ನು ರಚಿಸಲಾಯಿತು. ಸಂವಿಧಾನದಲ್ಲಿ ಏನಿರಬೇಕು, ಏನಿರಬಾರದು ಎನ್ನುವ ಬಗ್ಗೆ ಅಂದಿನ ಪಾರ್ಲಿಮೆಂಟಿನಲ್ಲಿ ಚರ್ಚೆಯೂ ಆಗಿ ಡಾಕ್ಟರ್ ಅಂಬೇಡ್ಕರ್ ನೇತೃತ್ವದಲ್ಲಿ ಹಾಗೊಂದು ಹಕ್ಕು ಬಾಧ್ಯತೆಗಳ ಪಟ್ಟಿ ಸಿದ್ಧವಾಯಿತು. ಅದುವೇ ಭಾರತೀಯ ಸಂವಿಧಾನ. ಅಂಬೇಡ್ಕರ್ ರೂಪಿಸಿದ ಈ ಇಡೀ ಸಂವಿಧಾನವನ್ನು ಒಂದು ಸುಂದರವಾದ ಪುಸ್ತಕದ ರೂಪದಲ್ಲಿ ಬರೆಯಲಾಗಿದೆ. ಸಂಪೂರ್ಣ ಕೈಬರಹದ ಈ ಹಸ್ತಪ್ರತಿಯನ್ನು ಪಾರ್ಚ್ಮೆಂಟ್ ಮೇಲೆ ಬರೆಯಲಾಗಿದೆ. ಇಂಗ್ಲಿಷಿನಲ್ಲಿ ಒಂದು ಹಾಗೂ ಅದೇ ರೂಪ ಮತ್ತು ಬರಹದ ಶೈಲಿಯಿರುವ ಹಿಂದಿ ರೂಪಾಂತರದ ಪ್ರತಿಯನ್ನು ಅಂದು ರಚಿಸಲಾಯಿತು. ಇವೆರಡನ್ನು ಈಗ ಪಾರಂಪರ್ಯ ದ್ಯೋತಕವಾಗಿ ಪಾರ್ಲಿಮೆಂಟಿನ ಗ್ರಂಥಾಲಯದಲ್ಲಿ ಸಂಗ್ರಹಿಸಿಡಲಾಗಿದೆ. ಈ ಮೂಲ ಪ್ರತಿಯನ್ನು ನಾವೆಲ್ಲರೂ ನೋಡಬಹುದೇ ಹೊರತು ಮುಟ್ಟಲಾಗದು, ಏಕೆಂದರೆ ಅವು ಅತ್ಯಂತ ವಿಶಿಷ್ಟವಾದ ಡಬ್ಬಿಯೊಳಗೆ ಬಂಧಿಯಾಗಿವೆ. ಈ ಡಬ್ಬಿಯ ರಚನೆ ಹಾಗೂ ಅದರ ಹಿಂದಿರುವ ವಿಜ್ಞಾನವನ್ನು ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ಮೊನ್ನೆ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಅರ್ಥಾತ್ ಎನ್ಪಿಯಲ್ಲಿನ ಡಿಕೆ ಆಸ್ವಾಲ್ ಮತ್ತು ರಂಜನಾ ಮೆಹರೋತ್ರ ವರದಿ ಮಾಡಿದ್ದಾರೆ. ಸಂವಿಧಾನದ ರಕ್ಷಣೆಯ ಈ ಕಥೆ ಸ್ವಾರಸ್ಯಕರ. ಸಂವಿಧಾನವನ್ನು ಮುಟ್ಟಲಾಗದು ಎಂದೇ ಅಲ್ಲವೇ, ಅದನ್ನು ಭದ್ರವಾಗಿ ಕೂಡಿಟ್ಟಿರುವುದೇ ಇದಕ್ಕೆ ಕಾರಣ ಅಲ್ಲ. ಇದು ಭಾರೀ ಪುಸ್ತಕ, ಸುಮಾರು 14 kg ಭಾರ ಇದೆ. ಪ್ರತಿಯೊಂದು ಪುಟವು 1.5 ಅಗಲ, 2.5 ಉದ್ದವಿವೆ. ಇಂಗ್ಲಿಷ್ ಪ್ರತಿಯಲ್ಲಿ ಒಟ್ಟು 228 ಪುಟಗಳು, ಹಿಂದಿ ಪ್ರತಿಯಲ್ಲಿ 252 ಪುಟಗಳು ಇವೆ. ಇಂಗ್ಲಿಷ್ ಪ್ರತಿಯನ್ನು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ ಎನ್ನುವವರು, ಹಿಂದಿಯನ್ನು ಬಸಂತರಾವ್ ವೈದ್ಯ ಎನ್ನುವವರು ಸುಂದರ ಹಸ್ತಲಿಪಿಯಲ್ಲಿ ಅರ್ಥಾತ್ ಕ್ಯಾಲಿಗ್ರಫಿಯಲ್ಲಿ ಬರೆದಿದ್ದಾರೆ. ಇಡೀ ಪುಸ್ತಕದ ಅಂಚಿಗೆ ಇರುವ ಚೌಕಟ್ಟಿನಲ್ಲಿ ಮೊಹೆಂಜೊ ದಾರೋವಿನಿಂದ ಸ್ವಾತಂತ್ರ್ಯ ದೊರೆಯುವವರೆಗಿನ ಚರಿತ್ರೆಯನ್ನು ಶ್ಯಾಮಲಾಲ್ ಬೋಸ್ ಎನ್ನುವವರು ಚಿತ್ರಿಸಿದ್ದಾರೆ. ಪುಸ್ತಕಕ್ಕೆ ದಪ್ಪ ತೊಗಲಿನ ಹೊದಿಕೆ ಇದ್ದು ಅದರ ಮೇಲೆ ಚಿನ್ನದ ಅಕ್ಷರಗಳಲ್ಲಿ ಸಂವಿಧಾನದ ಹೆಸರನ್ನು ಬರೆಯಲಾಗಿದೆ. ಹೀಗೆ ಇವು ಕೇವಲ ಚಾರಿತ್ರಿಕ ದಾಖಲೆಗಳಷ್ಟೇ ಅಲ್ಲ, ಕಲೆ ಹಾಗೂ ಪಾರಂಪರಿಕ ವಸ್ತುಗಳೂ ಆಗಿವೆ. ಇವುಗಳಲ್ಲಿ ಬಳಸಿರುವ ತೊಗಲು, ಪಾರ್ಚ್ಮೆಂಟ್, ಪುಸ್ತಕ ಬರೆಯಲು ಬಳಸಿರುವ ಇದ್ದಿಲಿನ ಶಾಯಿ, ಇವೆಲ್ಲವೂ ನೀರಿಗೆ ಗಾಳಿಯ ಹೊಡೆತಕ್ಕೆ ಹಾಳಾಗಬಲ್ಲಂತಹ ವಸ್ತುಗಳು. ಹೀಗಾಗಿ ಈ ಸಂವಿಧಾನದ ಪುಸ್ತಕವನ್ನು ಅದು ಇದ್ದಂತೆಯೇ ಸಂರಕ್ಷಿಸುವುದು ಒಂದು ಸವಾಲು ಎನ್ನುತ್ತಾರೆ ಆಸ್ವಾಲ್ ಮತ್ತು ಮೆಹರೋತ್ರ. ಸ್ವಾತಂತ್ರ್ಯ ಬಂದು ಸುಮಾರು 40 ಕಳೆದ ಮೇಲೆ ಈ ಪುಸ್ತಕವನ್ನು ಒಮ್ಮೆ ಪರೀಕ್ಷಿಸಿದರು. ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ವಿಜ್ಞಾನಿಗಳು ಪುಸ್ತಕದ ಹಾಳೆಗಳು, ಹೊದಿಕೆ ಹಾಗೂ ಶಾಯಿಯ ಸ್ವರೂಪದಲ್ಲಿ ಏನಾದರೂ ಬದಲಾವಣೆಗಳಾಗಿವೆಯೇ ಎಂದು ಅದನ್ನು ಮುಟ್ಟದೆಯೇ ತಿಳಿಯಲು ಪ್ರಯತ್ನಿಸಿದರಂತೆ. ಇದಕ್ಕಾಗಿ ರಾಸಾಯನಿಕಗಳು ಹಾಗೂ ಖನಿಜ ವಸ್ತುಗಳನ್ನು ವಿಶ್ಲೇಷಿಸಲು ಬಳಸುವಂತಹ ಸುಸಜ್ಜಿತ ತಂತ್ರಗಳನ್ನು ಬಳಸಲಾಯಿತು. ಪುಸ್ತಕಕ್ಕೆ ಹಾನಿಯೇನೂ ಆಗಿಲ್ಲ ಎನ್ನುವುದು ಖಚಿತವಾದ ಮೇಲೆ ಅದನ್ನು ರಕ್ಷಿಸುವುದರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಯುಕ್ತವಾದ ವಿಧಾನವನ್ನು ರೂಪಿಸಲು ವಿಜ್ಞಾನಿಗಳ ತಂಡವೊಂದು ಕೆಲಸ ಮಾಡಿತು. ಇದಕ್ಕೆ ಸುಮಾರು 1 ತಗುಲಿತಂತೆ. ಹಾಳೆಗಳು ಹಾಳಾಗಲು ಪ್ರಮುಖ 3 ಕಾರಣಗಳಿವೆ. ಗಾಳಿಯಲ್ಲಿರುವ ತೇವಾಂಶ, ಆಕ್ಸಿಜನ್ನು ಹಾಳೆಗಳನ್ನು ಆಕ್ಸಿಡೀಕರಿಸಿ ಹಾಳುಗೆಡವಬಹುದು, ಅಥವಾ ಸೂಕ್ಷ್ಮ ಜೀವಿಗಳು ಹಾಳೆಗಳನ್ನು ಆವರಿಸಿ ತಿಂದು ಹಾಳುಗೆಡವಬಹುದು, ಇಲ್ಲವೇ ವಾಯುಮಾಲಿನ್ಯದಿಂದಲೂ ಇದು ಹಾಳಾಗಬಹುದು. ಆದ್ದರಿಂದ ಗಾಳಿಯೇ ತಾಕದಂತೆ ಭದ್ರವಾದ ಕಪಾಟಿನಲ್ಲಿ ಹಾಗೂ ಆಕ್ಸಿಜನ್ ಕಡಿಮೆ ಇರುವ ವಾತಾವರಣದಲ್ಲಿ ಇಟ್ಟರೆ ಸಂವಿಧಾನವನ್ನು 100 ಕಾಲ ಕಾದಿಡಬಹುದು ಎಂದು ತರ್ಕಿಸಲಾಯಿತು. ಹಾಗೂ ಇದಕ್ಕಾಗಿ ಅಂತಹದೊಂದು ಪೆಟ್ಟಿಗೆಯನ್ನು ತಯಾರಿಸಲು ತೀರ್ಮಾನಿಸಲಾಯಿತು. ಡಬ್ಬಿಯನ್ನೇನೋ ತಯಾರಿಸಿ ಬಿಡಬಹುದು, ಆದರೆ ಗಾಜಿನ ಮುಚ್ಚಳವನ್ನು ಒಂದಿಷ್ಟು ಗಾಳಿಯು ಒಳಸೇರದಂತೆ ಭದ್ರಪಡಿಸುವುದು ದೊಡ್ಡ ಸವಾಲಾಗಿತ್ತು. ಅದಕ್ಕಾಗಿ ಆಗ ಮೂರು ವಿಧಾನಗಳಷ್ಟೇ ಲಭ್ಯವಿದ್ದವು. ಮೊದಲನೆಯದಾಗಿ, ಬೆಳ್ಳಿ ಸೀಸದ ಲೋಹವನ್ನು ಗಾಜಿನ ಮುಚ್ಚಳದ ಅಂಚಿನಲ್ಲಿ ಲೇಪಿಸಿ ಭದ್ರವಾಗಿ ಮುಚ್ಚುವುದು, ಇಲ್ಲವೇ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಇರುವಂತೆ ರಬ್ಬರ್ ಬಳೆಯೊಂದನ್ನು ಇಟ್ಟು ಗಾಳಿ ಒಳನುಸುಳದಂತೆ ಕಾಯುವುದು, ಅಥವಾ ಪಾಲಿಮರ್ ಅಂಟುಗಳಿಂದ ಮುಚ್ಚುವುದು. ಗಾಜಿನ ಮುಚ್ಚಳ ಇರುವಂತಹ ಮರದ ಡಬ್ಬಿಗಳನ್ನು ಈ ಮೂರು ವಿಧಾನಗಳನ್ನು ಬಳಸಿ ತಯಾರಿಸಿ ಪರೀಕ್ಷಿಸಲಾಯಿತು. ಆದರೆ ಇವುಗಳಲ್ಲಿ ಬಲು ದೀರ್ಘಕಾಲ ಸಂವಿಧಾನವನ್ನು ಭದ್ರವಾಗಿ ಸಂರಕ್ಷಿಸುವುದು ಅನುಮಾನವಾದ್ದರಿಂದ ಇದಕ್ಕಾಗಿ ಜರ್ಮನಿ ಹಾಗೂ ಫ್ರೆಂಚ್ ತಜ್ಞರನ್ನು ಸಂಪರ್ಕಿಸಿದರು. ಅವರು ಅಮೆರಿಕೆಯಲ್ಲಿ ಪುರಾತನ ಮಮ್ಮಿಗಳನ್ನು ಕಾದಿಡಲೆಂದು ರೂಪಿಸಿದ ಡಬ್ಬಿಗಳನ್ನು ಬಳಸಿದರೆ ಸಂವಿಧಾನವನ್ನು ಬಹು ದೀರ್ಘಕಾಲ ಕಾದಿಡಬಹುದು ಎಂದು ಶಿಫಾರಸು ಮಾಡಿದರಂತೆ. ಈ ಮೇರೆಗೆ ಅಮೆರಿಕೆಯ ಗೆಟ್ಟಿ ಕನ್ಸರ್ವೇಷನ್ ಇನ್ಸ್ಟಿಟ್ಯೂಟ್ನ ಜೊತೆಗೆ ಒಪ್ಪಂದ ಮಾಡಿಕೊಂಡು ಹೊಸ ಪೆಟ್ಟಿಗೆಗಳನ್ನು ರಚಿಸಲಾಯಿತು. ಸಂಪೂರ್ಣ ಉಕ್ಕಿನ ಟ್ಯೂಬ್ಗಳಿಂದ ರಚಿಸಿದ ಹಂದರದಲ್ಲಿ ಗಾಳಿ ಒಳಸೇರದಂತೆ ಭದ್ರಪಡಿಸಿದ ಗಾಜಿನ ಡಬ್ಬಿಯನ್ನು ಕೂರಿಸಲಾಯಿತು. ಉಕ್ಕಿನ ಹಂದರ ಕಾಣದಂತೆ ಸುಂದರವಾದ ತೇಗದ ಚೌಕಟ್ಟು ಇದರ ಮೇಲೆ ಹೊದಿಸಲಾಯಿತು. ಅನಂತರ ಡಬ್ಬಿಯೊಳಗಿರುವ ಗಾಳಿಯ ತೇವಾಂಶ ಸದಾಕಾಲ 40-50% ಇರುವಂತೆಯೂ, ಆಕ್ಸಿಜನ್ನ ಪ್ರಮಾಣ ಕೇವಲ 1% ಇರುವಂತೆಯೂ ನೋಡಿಕೊಳ್ಳಲಾಯಿತು. ಈ ಗುಣಮಟ್ಟದಲ್ಲಿ ಏರುಪೇರಾಗುವುದನ್ನು ತಿಳಿಯಲು ಒಂದು ಸಂವೇದಕವನ್ನು ಅಳವಡಿಸಲಾಯಿತು. ವರ್ಷಕ್ಕೊಮ್ಮೆ ಈ ಸಂವೇದಕವನ್ನು ಪರೀಕ್ಷಿಸಿ ಗುಣಮಟ್ಟವನ್ನು ತಿಳಿಯಲಾಗುತ್ತದೆ. ಹಿಂದಿ ಹಾಗೂ ಇಂಗ್ಲಿಶಿನ ಪ್ರತಿ ಎರಡನ್ನೂ ಇಂತಹ ಡಬ್ಬಿಗಳಲ್ಲಿಟ್ಟು ಇವುಗಳನ್ನು ಇಡಲೆಂದೇ ವಿಶೇಷ ಹವಾನಿಯಂತ್ರಿತ ಕೋಣೆಯನ್ನು ನಿರ್ಮಿಸಲಾಗಿದೆ. ಅಂತೂ ಕೊನೆಗೆ 1994 ಮಾರ್ಚ್ ತಿಂಗಳಲ್ಲಿ ಈ ಪೆಟ್ಟಿಗೆಗಳು ಪಾರ್ಲಿಮೆಂಟಿನ ಗ್ರಂಥಾಲಯದಲ್ಲಿ ಸ್ಥಾಪನೆಯಾದವು. ಇದು ಹೀಗೆ ನಡೆಯಿತು ನಮ್ಮ ಸಂವಿಧಾನದ ವೈಜ್ಞಾನಿಕ ಸಂರಕ್ಷಣೆ. ಸುಗಂಧಿತ ಬ್ಯಾಂಡೇಜು. ಕಾದಂಬರಿಕಾರ ಗಿರಿಯವರ ಗತಿಸ್ಥಿತಿ ಕಾದಂಬರಿಯಲ್ಲಿ ಹೋಟೆಲೊಂದರ ವಿವರಣೆ ಹೀಗಿದೆ: ಹಳದಿ ಗೋಡೆಗಳು, ಸದ್ದು ಮಾಡುವ ಫ್ಯಾನು, ಬಿಸಿಯೇರದ ಕೋಣೆ ಇತ್ಯಾದಿ. ಇದೇ ರೀತಿಯಲ್ಲಿ ಒಂದು ಆಸ್ಪತ್ರೆಯ ಸಾಮಾನ್ಯ ವಿವರಣೆ ಬೇಕು ಅಂದರೆ ಬಿಳಿಯ ಗೋಡೆಗಳು, ಉಸಿರುಗಟ್ಟಿಸುವ ಡೆಟಾಲ್ ವಾಸನೆ, ದಾದಿಯರ ಕೂಗು ಎಂದೆಲ್ಲ ವಿವರಿಸಬಹುದು. ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ವರದಿಯಾಗಿರುವ ಸಂಶೋಧನೆಯೊಂದು ಇಂತಹ ಆಸ್ಪತ್ರೆಯ ವಿವರಣೆಯನ್ನು ತುಸು ಬದಲಿಸಿ ಎನ್ನುತ್ತದೆ. ಇದರಲ್ಲಿ ವರದಿಯಾಗಿರುವಂತಹ ಕುಮಾರಪಾಳ್ಯಂನಲ್ಲಿರುವ SSM ಪಾಲಿಟೆಕ್ನಿಕ್ನ ವಸ್ತ್ರತಜ್ಞ ಬಾಬುಷ್ಕಿನ್ ಮತ್ತು ಬಾಲಮುರುಗನ್ನರ ಸಂಶೋಧನೆಗಳ ಪ್ರಕಾರ ಇನ್ನು ಮುಂದೆ ಆಸ್ಪತ್ರೆಗಳ ವಾಸನೆ ಡೆಟ್ಟಾಲಿನದಾಗಿರುವುದಿಲ್ಲ, ಸುಗಂಧಿತ ತೈಲಗಳದ್ದೂ ಆಗಬಹುದು. ಏಕೆಂದರೆ ಬ್ಯಾಕ್ಟೀರಿಯಾಗಳನ್ನು ಬೆಳೆಯಕೂಡದಂತಹ ಬಟ್ಟೆಗಳನ್ನು ಸುಗಂಧಿತ ತೈಲಗಳನ್ನು ಬಳಸಿ ತಯಾರಿಸುವುದು ಸಾಧ್ಯ ಎಂದು ಇವರು ನಿರೂಪಿಸಿದ್ದಾರೆ. ಆಸ್ಪತ್ರೆಗೂ ಬ್ಯಾಕ್ಟೀರಿಯಾಗೂ ಬಲು ನಿಕಟ ಸಂಬಂಧವಿದೆ ಅಷ್ಟೇ. ಸೋಂಕು ತಗುಲಿ ಆಸ್ಪತ್ರೆ ಸೇರಿದವರಷ್ಟೇ ಆಸ್ಪತ್ರೆ ಸೇರಿದ ಮೇಲೆ ಸೋಂಕು ತಗುಲಿ ನರಳಿದವರು ಉಂಟು. ಅದಕ್ಕಾಗಿಯೇ ಆಸ್ಪತ್ರೆಗಳು ಬ್ಯಾಕ್ಟೀರಿಯಾಗಳನ್ನು ನಿವಾರಿಸುವ ಔಷಧಗಳು ಹಾಗೂ ಶುಚಿಕಾರಕಗಳಿಗೆ ಸಾಕಷ್ಟು ಹಣ ವೆಚ್ಚ ಮಾಡುತ್ತವೆ. ಆದರೇನು ಮಾಡೋಣ, ಕಾಸು ಕೊಟ್ಟರೂ ಮೂಗಿಗೆ ಘಾಟು ಬಿಡಿಸುವ ಅಂತಹ ರಾಸಾಯನಿಕಗಳ ಬದಲಿಗೆ ಸುಗಂಧಿತ ದ್ರವ್ಯಗಳನ್ನು ಬಳಸಿದರೆ ಹೇಗೆ? ಇದು ಬಾಬುಷ್ಕಿನ್ ಯೋಚನೆ. ನೀಲಗಿರಿ ತೈಲ, ತುಳಸಿ ಎಣ್ಣೆ ಇತ್ಯಾದಿ ಸುಗಂಧಿತ ತೈಲಗಳು ಬ್ಯಾಕ್ಟೀರಿಯಾಗಳನ್ನು ದೂರ ಇಡಬಲ್ಲುವು ಎಂಬ ವಿಷಯ ಹೊಸತೇನಲ್ಲ. ಹಾಗೆಯೇ ಬೇವಿನ ಎಣ್ಣೆ ತುಸು ಕಡುವಾದರೂ ಅದ್ಭುತ ಬ್ಯಾಕ್ಟೀರಿಯಾ ಮಾರಕ. ಇವೆಲ್ಲವನ್ನು ಬಟ್ಟೆಯ ಮೇಲೆ ಲೇಪಿಸಿ ಬ್ಯಾಂಡೇಜಿನಂತೆಯೋ ಆಸ್ಪತ್ರೆಯ ದಿರಿಸಿನಂತೆಯೋ ಬಳಸಿದರೆ ಬ್ಯಾಕ್ಟೀರಿಯಾದ ದಾಂಧಲೆಯನ್ನು ತುಸು ಕಡಿಮೆ ಮಾಡಬಹುದಲ್ಲವೇ ಎನ್ನುವುದು ಬಾಬುಷ್ಕಿನ್ ಯೋಚನೆ. ಇದಕ್ಕಾಗಿ ಬಾಬುಷ್ಕಿನ್ ತುಳಸಿ, ನೀಲಗಿರಿ ತೈಲ ಹಾಗೂ ಬೇವಿನೆಣ್ಣೆಯನ್ನು ಸಂಸ್ಕರಿಸಿ ಬಳಸಿದ್ದಾರೆ. ತುಳಸಿ ಎಲೆ, ನೀಲಗಿರಿ ಎಲೆ, ಬೀಜ ಹಾಗೂ ಬೇವಿನ ಬೀಜಗಳನ್ನು ಅರೆದು ಉಗಿಯಲ್ಲಿ ಬೇಯಿಸಿ ಎಣ್ಣೆ ತೆಗೆದಿದ್ದಾರೆ. ಪುಟ್ಟ ಹತ್ತಿಯ ಬಟ್ಟೆಯ ತುಣುಕುಗಳನ್ನು ಈ ಎಣ್ಣೆಯೊಳಗೆ ಅದ್ದಿ ತೆಗೆದಿದ್ದಾರೆ. ಅನಂತರ ಅದನ್ನು ತುಸು ಬಿಸಿಗಾಳಿಯಲ್ಲಿ ಆರಲು ಬಿಟ್ಟು 120 ಡಿಗ್ರಿ ಉಷ್ಣತೆಯಲ್ಲಿ ಬೇಯಿಸಿದ್ದಾರೆ. ವಿವಿಧ ಬಗೆಯ ಬ್ಯಾಕ್ಟೀರಿಯಾಗಳನ್ನು ಕೃಷಿ ಮಾಡಿ ಅವುಗಳ ಮೇಲೆ ಈ ಬಟ್ಟೆಯನ್ನು ಹೊದಿಸಿದ್ದಾರೆ. ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಏನಾಗುತ್ತದೆ ಎಂದು ಗಮನಿಸಿದ್ದಾರೆ. ಬಟ್ಟೆಯನ್ನು ಹಾಸಿದ ಕಡೆ ಅದರ ಸುತ್ತಲೂ ಬ್ಯಾಕ್ಟೀರಿಯಾಗಳು ಬೆಳೆಯದೇ ಇರುವುದನ್ನು ಕಂಡಿದ್ದಾರೆ. ಹೀಗೆ ಬ್ಯಾಕ್ಟೀರಿಯಾಗಳು ಬೆಳೆಯದ ಜಾಗ ಎಷ್ಟಿತ್ತು ಎಂದು ಲೆಕ್ಕ ಹಾಕಿದ್ದಾರೆ. ಇದು ಬಟ್ಟೆಯು ಬ್ಯಾಕ್ಟೀರಿಯಾಗಳನ್ನು ಬೆಳೆಯಗೊಡುತ್ತಿಲ್ಲ ಎನ್ನುವುದಕ್ಕೆ ಸೂಚಿ. ಹೀಗೆ ಇವರು ಒಂದಲ್ಲ ಎರಡಲ್ಲ ಬ್ಯಾಸಿಲಸ್ ಸಟಿಲಿಸ್, ಸುಡೋಮೋನಾಸ್ ಎರುಜಿನೋಸಾ, ಸಫೆಲೋಕಾಕಸ್ ಆರಿಯಸ್, ಕ್ಯಾಂಡಿಡಾ ಆಲ್ಬಿಕನ್ಸ್ ಹಾಗೂ ಎಸ್ಚೆರಿಸಿಯಾ ಕೋಲಿ ಎಂಬ 5 ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ ಈ ತೈಲಲೇಪಿತ ಬಟ್ಟೆಗಳ ಪ್ರಭಾವ ಅವುಗಳ ಮೇಲೇನಾಗುತ್ತದೆ ಎಂದು ಪರೀಕ್ಷಿಸಿದ್ದಾರೆ. ಹಾಂ, ಈ 5 ಬ್ಯಾಕ್ಟೀರಿಯಾಗಳು ಆಸ್ಪತ್ರೆಯಿಂದ ನಾವು ಹೊತ್ತು ತರುವ ಸೋಂಕುಗಳನ್ನುಂಟು ಮಾಡುವಂತಹ ಜೀವಿಗಳು. ಜೊತೆಗೆ ಈ ಬಟ್ಟೆಗಳನ್ನು ಮತ್ತೆ ಮತ್ತೆ ಒಗೆದು ಬಳಸಿದ್ದಾರೆ. 3 ಬಾರಿ ಒಗೆದ ಮೇಲೂ ತುಳಸಿ ಹಾಗೂ ಬೇವಿನೆಣ್ಣೆಗಳ ಪ್ರಭಾವ ಸಾಕಷ್ಟು ಉಳಿದಿತ್ತಂತೆ. ನೀಲಗಿರಿ ಎಣ್ಣೆಯ ಪ್ರಭಾವ ಒಮ್ಮೆ ಒಗೆದ ಮೇಲಷ್ಟೇ ಕಂಡಿತಂತೆ. ಇವೆಲ್ಲವುಗಳಲ್ಲಿಯೂ ಬೇವಿನೆಣ್ಣೆಯ ಪ್ರಭಾವ ದೀರ್ಘಕಾಲ ಉಳಿದಿತ್ತು ಎಂದು ಇವರು ಸೂಚಿಸಿದ್ದಾರೆ. ಅಂತೂ ಡೆಟ್ಟಾಲು ವಾಸನೆಯಿಲ್ಲದ ಘಮಘಮಿಸುವ ಬ್ಯಾಂಡೇಜ್ ಬರುವ ಕಾಲ ಬಂದಿತು ಎನ್ನೋಣವೆ. ತುಂತುರು ಸುದ್ದಿಗಳು. ಎಚ್ಚರದಿಂದ ಆಯ್ದಂತಹ ಕೆಲವು ಕಿಣ್ವಗಳನ್ನು ಸಣ್ಣ ಗುಂಡ್ಲೆಗಳೊಳಗೆ ತುಂಬಿ ತೊಟ್ಟಿಯ ತಳದಲ್ಲಿಟ್ಟು ಬೇಕೆಂದಾಗ ಅವು ಮೇಲೆ ತೇಲುವಂತೆಯೂ ಕೆಳಗೆ ಸರಿಯುವಂತೆಯೂ ಮಾಡಬಹುದಂತೆ. ಹೀಗೊಂದು ಸ್ವಾರಸ್ಯಕರವಾದ ರಾಸಾಯನಿಕ ಚಮತ್ಕಾರದ ಬಗ್ಗೆ ಮುಂದಿನ ವಾರ ನೀವು ಕೇಳುವಿರಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಪುಟ್ಟ ಸಾಸಿವೆ ಕಾಳಿನ ಗಾತ್ರದ ಕೀಟವೊಂದು ಇಡೀ ಪ್ರಪಂಚದ ಧಾನ್ಯದ ಮಾರುಕಟ್ಟೆಗಳು ಕುಸಿಯದಂತೆ ಕಾಪಾಡಿದೆಯಂತೆ. ಇದು ಸಂಕೀರ್ಣವಾದ ಜೈವಿಕ ಕೀಟ ನಿಯಂತ್ರಣ ಹೀಗೂ ಸಾಧ್ಯ ಎಂದು ಎನ್ವಿರಾನ್ಮೆಂಟಲ್ ರಿಸರ್ಚ್ ಲೆಟರ್ಸ್ ಪತ್ರಿಕೆ ವರದಿ ಮಾಡಿದೆ. ಈ ಬಗ್ಗೆ ಇನ್ನಷ್ಟು ವಿವರಗಳು ಮುಂದಿನ ಜಾಣಸುದ್ದಿಯಲ್ಲಿ. ಭಾರತ, ಮಲೇಷಿಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾದಂತಹ ಉಷ್ಣವಲಯದ ಪ್ರದೇಶಗಳ ಜನರನ್ನಷ್ಟೇ ಕಾಡುತ್ತಿದ್ದ ಸಿಸ್ಟೋಸೋಮಿಯಾಸಿಸ್ ಇದೀಗ ಯುರೋಪಿನಲ್ಲೂ ಕಂಡುಬಂದಿದೆ. ಇದು ಸುಮ್ಮನೆ ವಲಸೆ ಬಂದ ಪರಜೀವಿಯಲ್ಲ. ಎರಡು ವಿವಿಧ ಪ್ರಭೇದಗಳು ಕೂಡಿ ಹುಟ್ಟಿದ ಮಿಶ್ರತಳಿ ತನ್ನ ಜನ್ಮದಾತರಿಗಿಂತಲೂ ಬಲು ಅಪಾಯಕಾರಿ. ಭೂಮಿ ಬಿಸಿಯೇರುತ್ತಿದೆ. ಇದರ ಪರಿಣಾಮಗಳು ಹಲವು. ನಮ್ಮ ಭೂಮಿಯ ಮೇಲ್ಮೈ ತಾಪಮಾನ ಸರಾಸರಿ 1 ಡಿಗ್ರಿಯಷ್ಟು ಹೆಚ್ಚಾದರೂ ಭಾರತದಂತಹ ಉಷ್ಣವಲಯದ ನಾಡುಗಳಲ್ಲಿ ಬೆಳೆಯುವಂತಹ ಭತ್ತ, ಗೋಧಿ ಹಾಗೂ ಮೆಕ್ಕೆಜೋಳದ ಇಳುವರಿಯಲ್ಲಿ 10-25% ನಷ್ಟವಾಗಬಹುದು ಎಂದು ಸೈನ್ಸ್ ವರದಿ ಮಾಡಿದೆ. ಅಜೋಯಿನ್ ಸಂಶ್ಲೇಷಣೆ. ಕೆಟ್ಟ ಬೆಳ್ಳುಳ್ಳಿ ಇಲ್ಲವೇ ಈರುಳ್ಳಿಯ ವಾಸನೆ ಕುಡಿದಿದ್ದೀರಾ? ನೀವು ಎಲ್ಲೇ ಹೋದರೂ ಹಿಂಬಾಲಿಸಿಕೊಂಡು ಬಂದಷ್ಟು ಘಾಟಾಗಿ ಅದು ಕಾಡುತ್ತದೆ. ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯ ವಸ್ತುಗಳ ವಾಸನೆಯೇ ಹಾಗೆ. ಗಾಢವಾದ ಗಂಧಕದ ರಾಸಾಯನಿಕಗಳ ಮೂಲ ಇವು. ಇವುಗಳಲ್ಲಿರುವ ಸ್ವಾದವಸ್ತುಗಳು ಹಾಗೂ ಎಣ್ಣೆಯಂತಹ ವಸ್ತುಗಳಿಗೆ ಔಷಧ ಗುಣವಿದೆ ಎನ್ನುವುದು ಎಲ್ಲರಿಗೂ ಗೊತ್ತು. ಉದಾಹರಣೆಗೆ, ಬೆಳ್ಳುಳ್ಳಿ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವುದು ಬೆಳ್ಳುಳ್ಳಿಗೂ ಹೃದಯದ ಆಕಾರವೇ ಇದೆ ಎನ್ನುವುದರಿಂದ ಖಂಡಿತ ಅಲ್ಲ. ಅದರಲ್ಲಿರುವ ಹಲವು ರಾಸಾಯನಿಕಗಳ ಪ್ರಭಾವದಿಂದ ಈ ಪ್ರಭಾವಗಳು ಆಗುತ್ತವೆ ಅಷ್ಟೇ. ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎನ್ನುವ ವಸ್ತುವಿದೆ. ಇದುವೇ ಅದರ ಬಹುತೇಕ ಔಷಧ ಗುಣಗಳಿಗೆ ಕಾರಣ. ಈ ರಾಸಾಯನಿಕವನ್ನು ಪ್ರತ್ಯೇಕಿಸಿ ಬಳಸಿದರೆ ಇನ್ನೂ ಚೆನ್ನ ಎನ್ನುವ ನಿಮ್ಮ ಕಲ್ಪನೆ ನಿಜಕ್ಕೂ ಚೆನ್ನ. ದುರಾದೃಷ್ಟ ಎಂದರೆ ಅಲಿಸಿನ್ ಬಲು ಅಸ್ಥಿರವಾದಂತಹ ವಸ್ತು. ಒಂದಿಷ್ಟು ಹೊತ್ತು ತೆರೆದಿಟ್ಟರೆ ಸಾಕು, ಇತರೆ ವಸ್ತುಗಳಾಗಿ ಪರಿವರ್ತನೆಗೊಂಡು ನಷ್ಟವಾಗಿ ಬಿಡುತ್ತದೆ. ಹೀಗಾಗಿ ಅಲಿಸಿನ್ನನ್ನು ಶುದ್ಧ ರೂಪದಲ್ಲಿಯಾಗಲಿ ಕೃತಕವಾಗಿ ಆಗಲಿ ತಯಾರಿಸಿ ಬಳಸಲು ಸಾಧ್ಯವಾಗಿಲ್ಲ. ಇದು ಅದಕ್ಕೊಂದು ಪರ್ಯಾಯ ಉಪಾಯ ಇದೆಯಂತೆ. ಅಲಿಸಿನ್ನಿನಿಂದ ಹುಟ್ಟುವ ಆದರೆ ನಮ್ಮ ದೇಹದಲ್ಲಿ ಹಲವು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಅಜೋಯಿನನ್ನು ಕೃತಕವಾಗಿ ತಯಾರಿಸಬಹುದು ಎನ್ನುವ ಸುದ್ದಿ ಬಂದಿದೆ. ಅಜೋಯಿನು ಅಲಿಸಿನಿಗಿಂತಲೂ ಸ್ಥಿರವಾದ ವಸ್ತು, ಸುಲಭವಾಗಿ ನಷ್ಟವಾಗುವುದಿಲ್ಲ. ಜೊತೆಗೆ ನಮ್ಮ ದೇಹವನ್ನು ಅಲಿಸಿನ್ ಪ್ರಭಾವಿಸುವುದು ಅಜೋಯಿನ ಮೂಲಕವೇ. ಇದೀಗ ಇಂಗ್ಲೆಂಡಿನ ಕಾರ್ಡಿಫ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಥಾಮಸ್ ವಿರ್ತ್ ಅಲ್ಲಿಯದೇ ನೀಮ್ ಬಯೋಟೆಕ್ ಕಂಪನಿಯ ವಿಜ್ಞಾನಿಗಳೊಡಗೂಡಿ ಕೃತಕವಾಗಿ ಅಜೋಯಿನ್ ತಯಾರಿಸುವ ವಿಧಾನವನ್ನು ರೂಪಿಸಿದ್ದಾರಂತೆ. ಹೀಗೆಂದು ಅಂಗೆಬಟ್ಟೆ ಕಿಮಿ ಇಂಟರ್ನ್ಯಾಷನಲ್ ಎಡಿಷನ್ ಪತ್ರಿಕೆ ಕಳೆದ ವಾರ ವರದಿ ಮಾಡಿದೆ. ಅಜೋಯಿನ್ ಅನ್ನು ಕೃತಕವಾಗಿ ತಯಾರಿಸಲು ನಡೆದ ಪ್ರಯತ್ನಗಳಲ್ಲಿ ಇದು ಮೊದಲೇದೇನೂ ಅಲ್ಲ. ಈ ಹಿಂದೆ ಅಲಿಸಿನ್ನನ್ನೇ ಬಳಸಿಕೊಂಡು ಅಸಿಟೋನಿನ ಜೊತೆ ವರ್ತಿಸುವಂತೆ ಮಾಡಿ ಅಜೋಯಿನ್ ಅನ್ನು ತಯಾರಿಸುವ ಯತ್ನಗಳು ನಡೆದಿದ್ದವು. ಇವು ತುಸು ಸಫಲವಾಗಿದ್ದರೂ ಕೂಡ ಬಳಸಿದ ಅಲಿಸಿನ್ನ 1/3 ಭಾಗವಷ್ಟು ಮಾತ್ರವೇ ಅಜೋಯಿನ್ ಆಗಿ ಬದಲಾಗುತ್ತಿತ್ತು. ಅಂದರೆ ಕ್ರಿಯೆಯ ಫಲ ಚೆನ್ನಾಗಿರಲಿಲ್ಲ. ಇದಕ್ಕಿಂತಲೂ ಸುಲಭವಾದ, ಇಳುವರಿ ಹೆಚ್ಚು ಕೊಡುವ ಹಾಗೂ ಅಲಿಸಿನ ಬದಲಿಗೆ ಸರಳ ರಾಸಾಯನಿಕಗಳನ್ನು ಬಳಸುವ ಕ್ರಮವೊಂದರ ಅಗತ್ಯ ಇತ್ತು. ಇದೀಗ 3 ಹಂತದ ಕ್ರಿಯೆಗಳಲ್ಲಿ ಈ ಅಗತ್ಯವನ್ನು ವಿರ್ತ್ ಪೂರೈಸಿದ್ದಾರೆ. ಮೊದಲ ಹಂತದಲ್ಲಿ ಥಯೋಯೂರಿಯಾ ಎನ್ನುವ ವಸ್ತುವನ್ನು ಬ್ರೋಮೈಡ್ಗಳ ಜೊತೆಗೆ ಕೂಡಿಸಿ ಪ್ರತಿಕ್ರಿಯಿಸಿ ಅರೈಲ್ ಪ್ರೊಪೈಲ್ ಸೆಲೆನೈಡ್ ಎನ್ನುವ ವಸ್ತುವನ್ನು ತಯಾರಿಸಲಾಗುತ್ತದೆ. ತದನಂತರ 2ನೇ ಹಂತದಲ್ಲಿ ಈ ಸೆಲೆನೈಡಿನ ನಿರ್ದಿಷ್ಟ ಭಾಗಗಳನ್ನಷ್ಟೇ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ 2 ವಿಶೇಷ ರಾಸಾಯನಿಕಗಳನ್ನು ರೂಪಿಸಲಾಗುತ್ತದೆ. 3ನೇ ಹಂತದಲ್ಲಿ ಇವೆರಡೂ ರಾಸಾಯನಿಕಗಳನ್ನು ಹೈಡ್ರೋಜನ್ ಪರಾಕ್ಸೈಡ್ ಅಥವಾ ಪೊಟಾಸಿಯಂ ಹೈಡ್ರಾಕ್ಸೈಡ್ನಂತಹ ಪ್ರಬಲ ರಾಸಾಯನಿಕಗಳ ಜೊತೆಗೆ ವರ್ತಿಸುವಂತೆ ಮಾಡಿ ಅಜೋಯಿನನ್ನು ಪಡೆಯಬಹುದು ಎಂದು ವಿರ್ತ್ ಬರೆದಿದ್ದಾರೆ. ರಾಸಾಯನಿಕ ಕ್ರಿಯೆ ನಡೆಯುವಾಗಿನ ಉಷ್ಣತೆ, ವಿವಿಧ ರಾಸಾಯನಿಕಗಳ ಸಾಂದ್ರತೆ, ಕ್ರಿಯೆಯ ಅವಧಿ ಮೊದಲಾದ ಪರಿಸ್ಥಿತಿಗಳನ್ನು ಸೂಕ್ತವಾಗಿ ಬದಲಿಸಿಕೊಂಡು ಥಯೋಲ್ ಯೂರಿಯಾದಿಂದ 87% ಅಜೋಯಿನನ್ನು ಇಳುವರಿ ಪಡೆಯಬಹುದು ಎಂದು ಇವರು ನಿರೂಪಿಸಿದ್ದಾರೆ. ಹೀಗೆ ಕೃತಕವಾಗಿ ಪಡೆದ ಅಜೋಯಿನು ಹಾಗೂ ಬೆಳ್ಳುಳ್ಳಿಯಿಂದ ಹೆಕ್ಕಿದ ಅಜೋಯಿನುಗಳ ರಾಸಾಯನಿಕ ವರ್ತನೆಯನ್ನು ಇವರು ಹೋಲಿಸಿದ್ದಾರೆ. ನಮ್ಮ ದೇಹದಲ್ಲಿ ಇವು ವರ್ತಿಸುವ ಕಿಣ್ವಗಳನ್ನು ಪ್ರಣಾಳದಲ್ಲಿಟ್ಟು ಅವುಗಳಲ್ಲಿ ಎಷ್ಟು ಭಾಗ ಬಳಕೆಯಾಗಬಹುದು ಎಂದು ಪರೀಕ್ಷಿಸಿದ್ದಾರೆ. ಎರಡೂ ಅಜೋಯಿನ್ಗಳು ಒಂದೇ ಪ್ರಮಾಣದಲ್ಲಿ ಕಿಡ್ನಿಗಳನ್ನು ಬಳಸಿದುವಂತೆ, ಅರ್ಥಾತ್ ಎರಡರಲ್ಲೂ ಯಾವುದೇ ವ್ಯತ್ಯಾಸವೂ ಇಲ್ಲ. ಹೀಗೆ ಬೆಳ್ಳುಳ್ಳಿಯಲ್ಲಿನ ಅಜೋಯಿನ್ ಅನ್ನು ಕೃತಕವಾಗಿ ತಯಾರಿಸಬಹುದು ಎಂದು ನಿರೂಪಿಸಿದ್ದಾರೆ ವಿರ್ತ್. ಜಾಣ ಪ್ರಶ್ನೆ. ಹಾ, ಇನ್ನೇನು, ಭಾರತವು ಗಗನಯಾನಕ್ಕೆ ಸಿದ್ಧವಾಗಿದೆ. ಇನ್ನೊಂದು 5 ವರ್ಷಗಳೊಳಗೆ ಇಸ್ರೋ ಸಂಸ್ಥೆ ಗಗನಯಾತ್ರಿಗಳನ್ನು ಹಾರಬಿಡಲಿದೆಯಂತೆ. ಈ ಯೋಜನೆಗೆ ಡಾಕ್ಟರ್ ಲಲಿತಾಂಬಾ ಎನ್ನುವ ಮಹಿಳೆ ಸಾರಥಿಯಾಗಿದ್ದಾರೆ. ಈ ಮಧ್ಯೆ ಗಗನಕ್ಕೆ ಹಾರುವವರನ್ನು ಇಂಗ್ಲಿಷ್ನಲ್ಲಿ ವ್ಯೋಮನಾಟ್ ಎಂದು ಕರೆಯುವುದೋ ಅಥವಾ ಗಗನಾಟ್ ಎಂದು ಕರೆಯುವುದೋ ಎನ್ನುವ ಸಂದೇಹವು ಉಂಟಾಗಿದೆ. ಅಲ್ಲ, ಈಗಾಗಲೇ ಆಸ್ಟ್ರೋನಾಟ್ ಎನ್ನುವ ಪದವಿರುವಾಗ ಇದೇಕೆ ಎಂದಿರಾ? ಇರಲಿ, ಈ ಆಸ್ಟ್ರೋನಾಟ್ ಎನ್ನುವ ಪದ ಹುಟ್ಟಿದ್ದು ಕೂಡ ಒಂದು ಅಚ್ಚರಿಯ ವಿಷಯ. ಆಸ್ಟ್ರೋ ಎಂದರೆ ತಾರೆ, ತಾರೆಯರತ್ತ ಪಯಣಿಸುವವ ಎಂಬ ಅರ್ಥದಲ್ಲಿ ಬ್ರಿಟನ್ನಿನ ಒಬ್ಬ ಕಥೆಗಾರ ಈ ಪದವನ್ನು ಹುಟ್ಟುಹಾಕಿದ್ದರು. ಇದಕ್ಕೆ ಮೂಲ ಗ್ರೀಕ್ ಪದದಲ್ಲಿ ಇದ್ದ ಆರ್ಗೋನಾಟ್ ಎನ್ನುವ ಪದ. ಗ್ರೀಕ್ ಪುರಾಣದಲ್ಲಿ ಹೊಸ ನೆಲೆಯನ್ನು ಹುಡುಕಿ ಹೊರಟ ಪಯಣಿಕರನ್ನು ಆರ್ಗೋನಾಟ್ ಎಂದು ಹೆಸರಿಸಿದ್ದಾರೆ. ನಾಟ್ ಎಂದರೆ ಸಾಗರದ ಪಯಣಿಕ. ಹೀಗೆಯೇ ಅಂತರಿಕ್ಷದಲ್ಲಿ ಪಯಣಿಸುವವನನ್ನು ಆಸ್ಟ್ರೋನಾಟ್ ಎಂದು ಕರೆಯಲಾಯಿತು. ರಷ್ಯನ್ನರು ಇದನ್ನು ಇನ್ನೂ ವಿಸ್ತರಿಸಿ ಕಾಸ್ಮೋನಾಟ್ ಎನ್ನುವ ಪದವನ್ನು ಸೃಷ್ಟಿಸಿದ್ದರು. ಬರೇ ತಾರೆಗಳತ್ತ ಪಯಣಿಸುವವರಲ್ಲ, ವಿಶ್ವದಲ್ಲಿ ಪಯಣಿಸುವವರು ಎನ್ನುವ ಅರ್ಥದಲ್ಲಿ ಕಾಸ್ಮೋನಾಟ್ ಪದ ಹುಟ್ಟಿತ್ತು. ಜಾಣ ನುಡಿ, ಸೆಪ್ಟೆಂಬರ್ 2, 1877. ಸಮಸ್ಥಾನಿಕಗಳು ಅಥವಾ ಐಸೋಟೋಪುಗಳು ಇವೆ ಎಂದು ನಿರೂಪಿಸಿದ ಇಂಗ್ಲಿಷ್ ರಸಾಯನ ವಿಜ್ಞಾನಿ ಫ್ರೆಡರಿಕ್ ಸಾಡಿ ಹುಟ್ಟಿದ ದಿನ. ಆಗೆಲ್ಲ ವಿವಿಧ ಮೂಲವಸ್ತುಗಳನ್ನು ಶೋಧ ಮಾಡುವ ಕೆಲಸ ನಡೆಯುತ್ತಿತ್ತು. ಕೆಲವೊಮ್ಮೆ ಒಂದೇ ಪರಮಾಣು ಸಂಖ್ಯೆಯನ್ನು ಇರುವಂತಹ ಹಲವಾರು ವಸ್ತುಗಳು ದೊರಕುತ್ತಿದ್ದುದು ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡುತ್ತಿತ್ತು. ಇವುಗಳನ್ನು ಪಟ್ಟಿ ಮಾಡಿದಾಗ ಯಾವ ಸ್ಥಾನದಲ್ಲಿಡಬೇಕು, ಎಲ್ಲವೂ ಒಂದೇ ಕಡೆಯಲ್ಲಿ ಇರುವುದೇ ಮುಂತಾದ ಅನುಮಾನಗಳಿದ್ದವು. ಇವುಗಳನ್ನು ಪರಿಹರಿಸಿದವನು ಫ್ರೆಡರಿಕ್ ಸಾಡಿ. ಪರಮಾಣು ಸಂಖ್ಯೆ ಎನ್ನುವುದು ಒಂದು ರೀತಿಯಲ್ಲಿ ಮೂಲವಸ್ತುಗಳ ಹೆಸರು. ಇದು ಒಂದೇ ಇದ್ದಾಗ ಆ ಮೂಲವಸ್ತು ಒಂದೇ ಆಗಿರಬೇಕು ಎನ್ನುವುದು ತರ್ಕ. ಆದರೆ ಈ ರೀತಿ ಒಂದೇ ಪರಮಾಣು ಸಂಖ್ಯೆ ಇರುವಂತಹ ಆದರೆ ತೂಕ ಹೆಚ್ಚು ಕಡಿಮೆ ಇರುವಂತಹ ಹಲವಾರು ವಸ್ತುಗಳು ಸಿಕ್ಕಿದಾಗ ವಿಜ್ಞಾನಿಗಳಿಗೆ ಗೊಂದಲವೇರ್ಪಟ್ಟಿತ್ತು. ಈ ಗೊಂದಲವನ್ನು ನಿವಾರಿಸಿ ಇವೆಲ್ಲವೂ ಕೂಡ ಒಂದೇ ಮೂಲವಸ್ತು, ಆದರೆ ಇವುಗಳ ತೂಕವಷ್ಟೇ ಬೇರೆಯಾಗಿವೆ, ಆದ್ದರಿಂದ ಇವುಗಳನ್ನು ಸಮಸ್ಥಾನಿಗಳು ಅರ್ಥಾತ್ ಐಸೋಟೋಪ್ಗಳು ಅಂದರೆ ಪೀರಿಯಾಡಿಕ್ ಟೇಬಲ್ನಲ್ಲಿ ಒಂದೇ ಜಾಗದಲ್ಲಿ ಇವೆಲ್ಲವೂ ಇರುವಂಥವು ಎಂದು ಹೇಳಿದವನು ಫ್ರೆಡರಿಕ್ ಸಾಡಿ. ಇದು ಇಂದಿನ ಜಾಣಸುದ್ದಿ. ಈ ಸಂಚಿಕೆಯೊಂದಿಗೆ ಜಾಣಸುದ್ದಿ 1 ವರ್ಷವನ್ನು ಪೂರೈಸಿದೆ. ಇದಕ್ಕಾಗಿ ತಾವೆಲ್ಲರೂ ನೀಡಿದ ಸಹಕಾರಗಳಿಗೆ ಧನ್ಯವಾದಗಳು. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಕುರಿತ ಸಲಹೆ ಸಂದೇಹಗಳಿಗೆ ಹಾಗೂ ಜಾಣ ಪ್ರಶ್ನೆಗೆ ಉತ್ತರವಿದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.